ರಸ್ತೆಯಲ್ಲಿ ಜರುಗಿದ ಒಂದು ಭೇಟಿ. ಲೇಖನ ಭಾರತಿ ಜಗನ್ನಾಥನ್. ವಳ್ಳಿ ಆಗ ತಾನೇ ತನ್ನ ಅಮ್ಮನಿಗೆ ಮನೆಗೆಲಸದಲ್ಲಿ ನೆರವಾಗಿ ಕೆಲಸ ಮುಗಿಸಿ ಸ್ನೇಹಿತರೊಡನೆ ಆಟವಾಡಲು ಹೊರಗೆ ಹೊರಟಿದ್ದಳು. ಆಗ ಅವಳ ತಮ್ಮ ಮಹೇಂದ್ರ ಅವಳನ್ನು ಕೂಗಿದ್ದು ಕೇಳಿಸಿತು. ನಮ್ಮ ಮರದ ತೆಂಗಿನಕಾಯಿಗಳನ್ನು ಸಂತೆಗೆ ತೆಗೆದುಕೊಂಡು ಹೋಗಲು ಅಪ್ಪ ಹೇಳಿದ್ದಾರೆ. ಅವರ ಪರಿಚಯದವರೊಬ್ಬರು ಅದನ್ನು ಮಾರಿಸಿಕೊಡುತ್ತಾರಂತೆ. ನನ್ನ ಜೊತೆ ಬರುವೆಯಾ? ನೀನು ಸಹ ಈ ಗಾಡಿಯನ್ನು ತಳ್ಳಬಹುದು ಎಂದು ಅವನು ಹೇಳಿದ. ಕಂಚಿಪುರಂನ ದೊಡ್ಡ ಸಂತೆಗೆ ಹೋಗುವುದೆಂದರೆ ಅದು ಯಾವಾಗಲೂ ವಿನೋದಕರವೇ ಎಂದು ಅವಳಿಗೆ ತಿಳಿದಿತ್ತು. ಆದ್ದರಿಂದಲೇ ಸಂತೆಗೆ ಹೊರಡಲು ಅವಳು ಸಂತೋಷವಾಗಿ ಒಪ್ಪಿಕೊಂಡಳು. ಹಿಂದಿನ ದಿನವಷ್ಟೇ ಮನೆಯ ಹಿಂದಿನ ತೆಂಗಿನ ತೋಪಿನಲ್ಲಿದ್ದ ಎತ್ತರದ ತೆಂಗಿನ ಮರಗಳನ್ನು ಒಂದಿಬ್ಬರು ಆಳುಗಳು ಏರಿದ್ದನ್ನು ಮಕ್ಕಳಿಬ್ಬರು ಬೆರಗಾಗಿ ನೋಡಿದ್ದರು. ತೆಂಗಿನ ಗರಿಗಳ ನಡುವೆ ಇದ್ದ ಗೊಂಚಲುಗಳಿಂದ ಹಸಿರು ಬಣ್ಣದ ತೆಂಗಿನಕಾಯಿಗಳನ್ನು ಅವರು ಅತ್ಯಂತ ಜಾಗರೂಕತೆಯಿಂದ ಕಿತ್ತು ಒಬ್ಬರತ್ತ ಮತ್ತೊಬ್ಬರು ಅವನ್ನು ಚೆಂಡಿನಂತೆ ಕೆಳಗೆ ಎಸೆದು ನೆಲಕ್ಕೆ ಇಳಿಸಿದ್ದರು. ಗಾಡಿಯನ್ನು ತಾನು ತಳ್ಳಬಹುದೆಂದು ಮಹೇಂದ್ರ ಅಷ್ಟು ಉದಾರ ಮನಸ್ಸಿನಿಂದ ತನ್ನನ್ನೂ ಕರೆದದ್ದೇಕೆ ಎಂಬುದು ಒಳ್ಳಿಗೆ ತಿಳಿದು ಹೋಯಿತು. ತೆಂಗಿನಕಾಯಿಗಳ ರಾಶಿಯೇ ಇದ್ದುದರಿಂದ ಗಾಡಿ ಬಹಳ ಭಾರವಾಗಿತ್ತು. ಅವರಿಬ್ಬರೂ ಹರಟುತ್ತಾ ದಾರಿಯಲ್ಲಿ ಕಂಡ ಎಲ್ಲ ದೃಶ್ಯಗಳನ್ನು ಗಮನಿಸುತ್ತಾ ಒಟ್ಟಾಗಿ ಗಾಡಿಯನ್ನು ತಳ್ಳಿದರು. ಗಾಣಿಗರ ರಸ್ತೆಯಲ್ಲಿ ಎತ್ತಿನ ಗಾಡಿಗಳ ಮೇಲೆ ಎತ್ತರದ ಎಣ್ಣೆ ಜಾಡಿಗಳನ್ನು ಜೋಡಿಸಿಟ್ಟಿದ್ದರು. ಆಗ ತಾನೇ ಬಣ್ಣದಲ್ಲಿ ಅದ್ದಿ ಒಣಗಲೆಂದು ಕಂಬದಿಂದ ಕಂಬಕ್ಕೆ ನೇತು ಹಾಕಿದ ಬಣ್ಣ ಬಣ್ಣದ ನೂಲುಗಳಿಂದಾಗಿ ನೇಕಾರರ ವಸತಿ ಪ್ರದೇಶವು ಮಾಮೂಲಿನಂತೆ ವರ್ಣರಂಜಿತವಾಗಿತ್ತು. ಧಾನ್ಯ ವ್ಯಾಪಾರಿಗಳ ಬೀದಿಯಲ್ಲಿ ನೆಲದ ಮೇಲೆ ಹರಡಿ ಬಿದ್ದಿದ್ದ ಅಕ್ಕಿ ಮತ್ತು ಬೇಳೆಗಳನ್ನು ಹೆಂಗಸರು ಜಾಗರೂಕವಾಗಿ ಗುಡಿಸಿ ಒಟ್ಟುಗೂಡಿಸುತ್ತಿದ್ದರು. ಹೀಗೆ ಗುಡಿಸಿ ಸೇರಿಸಿದ ಮಿಶ್ರಣದ ಬೆಲೆ ಶುದ್ಧ ಅಕ್ಕಿಯ ಬೆಲೆಗಿಂತ ಕಡಿಮೆ ಎಂದು ಒಳ್ಳಿಗೆ ತಿಳಿದಿತ್ತು. ಆದರೆ ಈ ರೀತಿಯ ಮಿಶ್ರಣದಿಂದ ತಯಾರಿಸಿದ ಪಾಯಸವು ಬರಿಯ ಅಕ್ಕಿ ಪಾಯಸಕ್ಕಿಂತ ಹೆಚ್ಚು ರುಚಿಕರವೆಂದು ಇಬ್ಬರು ಮಕ್ಕಳಿಗೂ ಅನ್ನಿಸುತ್ತಿತ್ತು. ಅವರಿಬ್ಬರು ಹಿಂದಿರುಗಿ ಬರುವಾಗ ಒಳ್ಳಿಯು ಗಾಡಿಯನ್ನು ಹತ್ತಿ ಕುಳಿತು ತನ್ನನ್ನು ಸ್ವಲ್ಪ ದೂರ ತಳ್ಳಬೇಕೆಂದು ಮಹೇಂದ್ರನನ್ನು ಕೇಳಿದಳು. ಮುಂದೆ ತಾನೂ ಅವನನ್ನು ತಳ್ಳುವುದಾಗಿ ಮಾತನ್ನೂ ಕೊಟ್ಟಳು. ಅವರು ಸ್ವಲ್ಪ ದೂರ ಹೋಗುತ್ತಿದ್ದಂತೆಯೇ ಒಳ್ಳಿ, ಮಹೇಂದ್ರ ಅಲ್ಲಿ ನೋಡು, ಆ ಮನುಷ್ಯ ಎಷ್ಟು ವಿಚಿತ್ರವಾಗಿದ್ದಾನೆ. ಅವನು ವಿಚಿತ್ರ ಉಡುಪು ಧರಿಸಿದ್ದಾನೆ ಅಲ್ಲವೇ? ಅವನು ಅದೆಷ್ಟು ಎತ್ತರವಾಗಿದ್ದಾನೆ ನೋಡು ಎಂದು ಕೂಗಿಕೊಂಡಳು. ಆ ಆಗಂತುಕನು ಹತ್ತಿರ ಬರುತ್ತಿದ್ದಂತೆಯೇ ಆತನನ್ನು ಗಮನಿಸಿದ ಮಕ್ಕಳಿಗೆ ಹಿಂದೆ ತಾವೆಂದೂ ಕಂಡಿರದ ಭಿನ್ನವಾದ ಮನುಷ್ಯ ಇವನು ಎಂದೆನಿಸಿತು. ಅವನು ಮಕ್ಕಳತ್ತ ನೋಡಿ ಮುಗುಳ್ನಕ್ಕೂ ನಮ್ರತೆಯಿಂದ ಕೈಜೋಡಿಸಿ ಅವರಿಗೆ ವಂದಿಸಿದ. ಮಕ್ಕಳೂ ಸಹ ಕೈಮುಗಿದು ತಲೆಬಾಗಿ ಅವನಿಗೆ ವಂದಿಸಿದರು. ಅವನಿಗೆ ತಮ್ಮಿಂದ ಏನಾದರೂ ಸಹಾಯ ಬೇಕೆಯೇ ಎಂದು ನಿಧಾನವಾಗಿ ಯೋಚಿಸುತ್ತಾ ಮಹೇಂದ್ರ ತಮಿಳಿನಲ್ಲಿ ಮಾತನಾಡುತ್ತಾ ಅವನನ್ನು ಕೇಳಿದನು. ಆಗಂತುಕನಿಗೆ ಇವರ ಮಾತು ಸ್ವಲ್ಪವೂ ಅರ್ಥವಾಗದಿದ್ದರೂ ಸ್ನೇಹಪರರಾದ ಈ ಮಕ್ಕಳನ್ನು ಮಾತನಾಡಿಸಲು ಅವನು ತೀರ್ಮಾನಿಸಿದನು. ಮಹೇಂದ್ರ ಸಂಸ್ಕೃತ ಭಾಷೆಯನ್ನು ಕಲಿಯುತ್ತಿದ್ದು ಆಗಂತುಕನ ಮಾತುಗಳು ಸ್ವಲ್ಪ ಮಟ್ಟಿಗೆ ಅವನಿಗೆ ಅರ್ಥವಾದರೂ ಸಹ ಆ ಭಾಷೆಯಲ್ಲಿ ಮಾತನಾಡುವುದು ಅವನಿಂದ ಸಾಧ್ಯವಿರಲಿಲ್ಲ. ಆ ಕ್ಷಣದಲ್ಲಿ ತಾನು ಅಧ್ಯಯನದಲ್ಲಿ ಹೆಚ್ಚು ಆಸಕ್ತಿ ತೋರಿಸಬೇಕಿತ್ತು ಎಂದುಕೊಂಡನು ಮಹೇಂದ್ರ. ಆಗಂತುಕನು ತನ್ನತ್ತ ತಾನು ಕೈಮಾಡಿ ತೋರಿಸಿ ಶ್ವಾನ್ಸಾಂಗ್ ಎಂದು ತನ್ನ ಪರಿಚಯ ಮಾಡಿಕೊಂಡನು. ಒಳ್ಳಿಗೆ ಇದು ಅರ್ಥವಾಯಿತು. ಆಕೆಯೂ ತನ್ನ ಹಾಗೂ ಮಹೇಂದ್ರನ ಹೆಸರನ್ನು ಅವನಿಗೆ ಹೇಳಿ ಪರಿಚಯಿಸಿಕೊಂಡಳು. ಶ್ವಾನ್ಸಾಂಗ್ ತಾನು ಬಹಳ ದೂರದಿಂದ ಚೀನಾ ದೇಶ ಎಂಬಲ್ಲಿಂದ ಬಂದಿರುವುದಾಗಿ ತಿಳಿಸಿದನು. ಶ್ವಾನ್ಸಾಂಗನು ಹೇಳುತ್ತಿದ್ದುದನ್ನು ಮಹೇಂದ್ರ ಬಹಳ ಗಮನವಿಟ್ಟು ಕೇಳಿಸಿಕೊಳ್ಳುತ್ತಿದ್ದ. ಒಳ್ಳಿ ತನಗೆ ಅದರ ತಲೆಬುಡ ಅರ್ಥವಾಗುತ್ತಿಲ್ಲವೆನಿಸಿ ಸುಮ್ಮನಾಗಿದ್ದಳು. ಆದರೆ ಆತ ಧರಿಸಿದ್ದ ಉಡುಪನ್ನು ಹಾಗೂ ಆತ ಅಂಗಾಲುಗಳಿಂದ ಚರ್ಮದ ಪಟ್ಟಿಗಳಿಂದ ಬಿಗಿದು ಕಟ್ಟಿದ್ದ ದಪ್ಪನೆಯ ಚರ್ಮದ ಮೆತ್ತೆಗಳನ್ನು ಪರಿಶೀಲಿಸುವುದರಲ್ಲಿ ಅವಳು ಮಗ್ನವಾಗಿದ್ದಳು. ಅನಂತರ ಅವಳು ಅದರತ್ತ ಕೈ ಮಾಡಿ ಅದೇನೆಂದು ಕೇಳಿದಳು. ಇವು ಪಾದರಕ್ಷೆಗಳು. ರಸ್ತೆಗಳಲ್ಲಿ ನಡೆಯುವಾಗ ಗಡಸು ಕಲ್ಲುಗಳು ಹಾಗೂ ಮುಳ್ಳುಗಳಿಂದ ಇವು ನನ್ನ ಪಾದಗಳನ್ನು ರಕ್ಷಿಸುತ್ತವೆ. ನಾನು ಬಹಳ ಕಾಲದಿಂದ ಪ್ರಯಾಣ ಮಾಡುತ್ತಿದ್ದೇನೆ ಗೊತ್ತೇ? ನಾನು ನನ್ನ ದೇಶದಿಂದ ಹೊರಟಾಗ ನನ್ನ ಪ್ರಯಾಣದ ಪ್ರಾರಂಭದಲ್ಲಿ ಶೀತಲ ಮರಳುಗಾಡು ಹಾಗೂ ಪರ್ವತಗಳನ್ನು ದಾಟಬೇಕಾದಾಗ ನಾನು ಧರಿಸಿದ್ದುದು ಇವನ್ನಲ್ಲ. ಪಾದಗಳನ್ನು ಮುಚ್ಚಿ ಬೆಚ್ಚಗಿಡಬಲ್ಲ ಬೂಟುಗಳನ್ನು ಧರಿಸಿದ್ದೆ ಎಂದು ಆತ ಹೇಳಿದ. ಮಹೇಂದ್ರ ತನಗೆ ಅರ್ಥವಾಗಿದ್ದಷ್ಟನ್ನು ಒಳ್ಳಿಗೆ ತಿಳಿಸಿ ಹೇಳಿದ. ಆದರೆ ಪಾದಗಳನ್ನು ಮುಚ್ಚಬಲ್ಲ ಬೂಟುಗಳೆಂದರೆ ಏನಿರಬಹುದು ಎಂದು ಮಕ್ಕಳು ಕುತೂಹಲಗೊಂಡರು. ಅವರ ಊರಿನಲ್ಲಿ ಸದಾಕಾಲ ಬಿಸಿಲಿದ್ದು ಯಾರಾದರೂ ತಮ್ಮ ಪಾದಗಳನ್ನು ಏಕೆ ಮುಚ್ಚಬೇಕಾಗಬಹುದು ಎಂದು ಅವರು ಊಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ಮಹೇಂದ್ರ ತಾನು ಮಳೆಗಾಲದಲ್ಲೊಮ್ಮೆ ಜ್ವರ ಬಂದು ನಡುಗುತ್ತಾ ಮಲಗಿದ್ದನ್ನು ನೆನೆಸಿಕೊಳ್ಳುತ್ತಾ, ಹಾಗಿದ್ದಲ್ಲಿ ಬಹಳ ಚಳಿ ಎಂದು ನೀವು ನಿಮ್ಮ ದೇಶವನ್ನು ಬಿಟ್ಟು ಬಂದಿರಾ ಎಂದು ಪ್ರಶ್ನಿಸಿದ. ಓ ಇಲ್ಲ, ಶಾನ್ಸಾಂಗ್ ನಕ್ಕು ಹೇಳಿದ. ನನಗೆ ತಂಪು ಹವೆ ಇಷ್ಟವೇ, ಆದರೆ ನಾನು ಭಾರತಕ್ಕೆ ಬಂದದ್ದು ಮಹಾನ್ ಆಚಾರ್ಯರಿಂದ ಬೌದ್ಧ ಧರ್ಮದ ಬಗ್ಗೆ ಮತ್ತಷ್ಟು ಕಲಿಯುವ ಸಲುವಾಗಿ. ಬುದ್ಧನು ಜ್ಞಾನೋದಯ ಪಡೆದ ಬೌದ್ಧಗಯಾಗೆ ಭೇಟಿ ನೀಡಿದೆ. ಅವನು ಮೊತ್ತಮೊದಲು ಧರ್ಮೋಪದೇಶ ನೀಡಿದ ಸ್ಥಳ ಸಾರನಾಥ್ಗೆ ಹೋದೆ. ನಳಂದ ವಿಶ್ವವಿದ್ಯಾನಿಲಯಕ್ಕೆ ಹೋಗಿ ಅಲ್ಲಿನ ತತ್ವಶಾಸ್ತ್ರಜ್ಞರೊಡನೆ ಅದ್ಭುತವಾದ ಚರ್ಚೆಗಳನ್ನು ನಡೆಸಿದೆ. ನೂರಾರು ಬೌದ್ಧ ಧರ್ಮ ಗ್ರಂಥಗಳನ್ನು ನಕಲು ಮಾಡಿಕೊಂಡೆ. ಒಳ್ಳಿಗೆ ಬುದ್ಧ ಎಂಬ ಪದ ಅರ್ಥವಾಯಿತು. ಶ್ವಾನ್ ಸಾಂಗನು ಬೌದ್ಧ ಭಿಕ್ಷುವೇ ಎಂದು ಮಹೇಂದ್ರನನ್ನು ಪ್ರಶ್ನಿಸಿದಳು. ಅವನೊಬ್ಬ ಭಿಕ್ಷು ಎಂದು ತಿಳಿಯುತ್ತಿದ್ದಂತೆ ಒಳ್ಳಿ ಪುಳಕಿತಗೊಂಡು ಕುಣಿದಾಡುತ್ತಾ, ತನಗೆ ಬೌದ್ಧ ಪಲ್ಲಿಗೆ ಅಂದರೆ ಬೌದ್ಧ ವಿಹಾರಕ್ಕೆ ಹೋಗುವ ಮಾರ್ಗ ಗೊತ್ತೆಂದು ಆ ಕೂಡಲೇ ಆತನನ್ನು ಅಲ್ಲಿಗೆ ಕರೆದೊಯ್ಯಬಲ್ಲಳೆಂದು ಹೇಳಿದಳು. ಅಲ್ಲಿ ಕೆಲವು ಭಿಕ್ಷುಗಳಿದ್ದಾರೆ, ಆದರೆ ಅಪ್ಪ ಸಣ್ಣ ಹುಡುಗನಾಗಿದ್ದಾಗ ಅಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯ ಭಿಕ್ಷುಗಳಿರುತ್ತಿದ್ದರೆಂದು ಅಪ್ಪ ಹೇಳುವುದನ್ನು ಕೇಳಿದ್ದೇನೆ ಎಂದು ಒಳ್ಳಿ ಹೇಳಿದಳು. ಇದ್ದಕ್ಕಿದ್ದಂತೆ ಅವಳು ಯೋಚನಾಪರಳಾದಳು. ಬೌದ್ಧರು ಅವಿವೇಕಿಗಳೆಂದು ಅಪ್ಪ ಹೇಳುತ್ತಾರಲ್ಲವೇ, ಅಪ್ಪ ಯಾವಾಗಲೂ ಅವರ ಬಗ್ಗೆ ಗೇಲಿ ಮಾಡುತ್ತಿರುತ್ತಾರೆ. ಅವಳು ಯಾವುದರ ಬಗ್ಗೆ ಹೇಳುತ್ತಿದ್ದಾಳೆಂದು ಮಹೇಂದ್ರನಿಗೆ ಅರ್ಥವಾಯಿತು. ಮತ್ಥವಿಲಾಸ ಪ್ರಹಸನ ಎಂಬ ನಾಟಕವೊಂದನ್ನು ಉಲ್ಲೇಖಿಸಿ ಅದರಲ್ಲಿ ಬೌದ್ಧ ಸನ್ಯಾಸಿಗಳನ್ನು ಗೇಲಿ ಮಾಡಲಾಗಿದೆ ಎಂದು ಅವನ ಅಪ್ಪ ಹೇಳುತ್ತಿದ್ದನ್ನು ಕೇಳಿದ್ದ. ಹಾಗೆ ನೋಡಿದರೆ ಶ್ರೇಷ್ಠ ಪಲ್ಲವ ದೊರೆಯೂ ಆ ನಾಟಕದ ಕರ್ತೃವೂ ಆದ ತಮ್ಮ ದೊರೆ ಮಹೇಂದ್ರ ವರ್ಮನ್ನ ಹೆಸರು ತನ್ನ ಹೆಸರು ಒಂದೇ ಎಂಬುದರ ಬಗ್ಗೆ ಮಹೇಂದ್ರನಿಗೆ ಬಹಳ ಹೆಮ್ಮೆ ಇತ್ತು. ಮಹೇಂದ್ರನ ಅಪ್ಪ ಶಿವನ ಆರಾಧಕನಾಗಿದ್ದನು. ಆದ್ದರಿಂದಲೇ ಪ್ರಾಯಶಃ ಬೌದ್ಧರನ್ನು ಗೇಲಿ ಮಾಡುತ್ತಿದ್ದರೇನೋ. ಹಾಗಿದ್ದಲ್ಲಿ ಅವನು ಆ ಬೌದ್ಧ ಸನ್ಯಾಸಿಯೊಡನೆ ಮಾತನಾಡಿದರೆ ಅವನ ಅಪ್ಪ ಅವನನ್ನು ಬೈಯಬಹುದೇ? ತನ್ನ ಅಕ್ಕ ವಿವೇಚನಾಶೀಲಳೆಂದು ತಿಳಿದಿದ್ದ ಮಹೇಂದ್ರ ಅವಳನ್ನು ಈ ಬಗ್ಗೆ ಪ್ರಶ್ನಿಸಿದ. ಖಂಡಿತ ಇಲ್ಲ. ಹಾಗೆ ನೋಡಿದರೆ ಆಗಂತುಕರಿಗೆ ನಾವು ಸಹಾಯ ಮಾಡದಿದ್ದರೆ ಅಪ್ಪನಿಗೆ ಬಹಳ ಕೋಪ ಬರುತ್ತದೆ. ಆದರೂ ನಂತರದಲ್ಲಿ ಬೌದ್ಧ ಧರ್ಮದಲ್ಲಿ ಉಪಯುಕ್ತವಾದದ್ದೇನೂ ಇಲ್ಲ ಎಂದು ಹೇಳುತ್ತಾ ಅಪ್ಪ ನಕ್ಕು ಬಿಡಬಹುದು ಅಷ್ಟೇ ಎಂದು ಒಳ್ಳಿ ದೃಢ ವಿಶ್ವಾಸದಿಂದ ಹೇಳಿದಳು. ಬಹುಶಃ ಅಪ್ಪ ಈ ರೀತಿ ತಪ್ಪಾಗಿ ತಿಳಿದುಕೊಂಡಿರಬಹುದು. ಈ ಗೌರವಾನ್ವಿತ ಶ್ರಮಣ ನೂರಾರು ಗ್ರಂಥಗಳನ್ನು ಸಂಗ್ರಹಿಸಿದ್ದಾರೆ ಹಾಗೂ ಮಹಾನ್ ಗುರುಗಳಲ್ಲಿ ಅಧ್ಯಯನ ಮಾಡಿದ್ದಾರೆ. ಅಲ್ಲದೆ ಯಾವುದರಿಂದಲೇ ಆಗಲಿ ಕಲಿಯಲು ಏನಾದರೂ ಇದ್ದೇ ಇರುತ್ತದೆ ಎಂದು ಮಹೇಂದ್ರ ಹೇಳಿದ. ಸಂಸ್ಕೃತ ಭಾಷೆಯನ್ನು ಸರಿಯಾಗಿ ಕಲಿತಿದ್ದರೆ ಇಂದು ಎಷ್ಟು ಅನುಕೂಲವಾಗಿರುತ್ತಿತ್ತು ಎಂಬುದು ಮಹೇಂದ್ರನಿಗೆ ಈಗ ಅರ್ಥವಾಯಿತು. ಉಪಾಧ್ಯಾಯರು ಬೋಧಿಸಿದ ಸಂಸ್ಕೃತ ಪಾಠಗಳನ್ನೆಲ್ಲ ಅವನು ತಕರಾರಿಲ್ಲದೆ ಉರು ಹೊಡೆಯುತ್ತಿದ್ದ ಎಂಬುದು ನಿಜ. ಆದರೆ ಆ ಭಾಷೆಯನ್ನಾಗಲಿ ಅದರ ಅರ್ಥಗಳನ್ನಾಗಲಿ ಕಲಿಯುವುದು ಬೇಸರದ ಕೆಲಸ ಎಂದು ಅವನಿಗೆ ಯಾವಾಗಲೂ ಅನಿಸುತ್ತಿತ್ತು. ವಿದ್ವಾಂಸನಾದ ಈ ಸನ್ಯಾಸಿಯನ್ನು ನೋಡಿದ ಮಹೇಂದ್ರನಿಗೆ ಅವನಲ್ಲಿ ಅತ್ಯಂತ ಗೌರವ ಭಾವನೆ ಉಂಟಾಯಿತು. ಮಹೇಂದ್ರನು ತನ್ನ ಮಿತಿಯಾದ ಸಂಸ್ಕೃತ ಭಾಷಾಜ್ಞಾನದಿಂದ ಸೂಕ್ತವಾದ ಪದಗಳನ್ನು ಪ್ರಯಾಸದಿಂದ ನೆನಪಿಸಿಕೊಂಡು ತಾವು ಅವನನ್ನು ಬೌದ್ಧವಿಹಾರಕ್ಕೆ ಕರೆದೊಯ್ಯಬಹುದು ಎಂದು ಹೇಳಿದ. ಅದು ಇಲ್ಲಿಂದ ಬಹಳ ದೂರವೇನಿಲ್ಲ, ಆದರೆ ಆ ರಸ್ತೆಯಲ್ಲಿ ಜನರು ಓಡಾಟ ಕಡಿಮೆಯಾದ್ದರಿಂದ ಅದನ್ನು ಹುಡುಕುವುದು ಸುಲಭವಲ್ಲ. ವಿಹಾರವು ಸಾಕಷ್ಟು ಹಾಳಾಗಿದೆ ಕೂಡ ಎಂದು ಮಹೇಂದ್ರ ಕ್ಷಮೆ ಯಾಚಿಸುವಂತೆ ಹೇಳಿದ. ಊರಿನಲ್ಲಿ ತಾವಿದ್ದ ಸ್ಥಳದಿಂದ ಬೇರೆ ಜಾಗದಲ್ಲಿದ್ದ ಬೌದ್ಧ ಪಲ್ಲಿಯತ್ತ ಅವರು ನಡೆದರು. ಕಡು ಹಸಿರು ಬಣ್ಣದ ಭತ್ತದ ಗದ್ದೆಯನ್ನು ಅವರು ಹಾದು ಹೋಗುತ್ತಿದ್ದಾಗ ಇವು ತನ್ನ ದೇಶವನ್ನೇ ನೆನಪಿಗೆ ತರುತ್ತವೆಂದು ಶ್ವಾನ್ ಸಾಂಗ್ ಹೇಳಿದ. ವಿಹಾರದ ಹೊರಗೆ ನಿಂತಿದ್ದ ಮತ್ತೊಬ್ಬ ಸನ್ಯಾಸಿ ಸಂತೋಷದಿಂದ ಶ್ವಾನ್ ಸಾಂಗ್ನನ್ನು ಕೂಗಿ, ಎಲ್ಲಿಗೆ ಹೋಗಿದ್ದೀರಿ? ನಿಮ್ಮನ್ನು ಗಾಡಿಗಳಲ್ಲಿ ಇಲ್ಲಿಗೆ ಕರೆತಂದ ವರ್ತಕರು ತಾವು ಇಲ್ಲಿಂದ ಹೊರಡುವ ಮುಂಚೆ ನಿಮಗೆ ಗೌರವ ಸಲ್ಲಿಸಬೇಕೆಂದು ಕಾದಿದ್ದರು. ನಾವು ಎಲ್ಲೆಡೆಯೂ ಹುಡುಕಿ ಈ ಹೊಸ ಊರಲ್ಲಿ ನೀವೆಲ್ಲಿ ಹೋಗಿರಬಹುದೆಂದು ಆತಂಕ ಪಡುತ್ತಿದ್ದೆವು ಎಂದು ಹೇಳಿದನು. ಶ್ವಾನ್ ಸಾಂಗ್ ಮುಗುಳ್ನಕ್ಕು, ನನಗೆ ಹೊಸ ಸ್ಥಳಗಳಲ್ಲಿ ಭಯವೇನಿಲ್ಲ. ನಾನು ಎಲ್ಲಿ ಹೋದರೂ ನೇರವಾಗಿ ಬರುವ ಕರುಣಾಮಯಿ ಜನರಿದ್ದಾರೆ ಸಾರಿ ನಾನು ಎಲ್ಲಿ ಹೋದರೂ ನೆರವಿಗೆ ಬರುವ ಕರುಣಾಮಯಿ ಜನರಿದ್ದಾರೆ. ಈ ದಿನ ಒಂದು ವೇಳೆ ನಾನು ತಪ್ಪಿಸಿಕೊಂಡಿದ್ದರೂ ಈ ಮಕ್ಕಳು ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿರುತ್ತಿದ್ದರು, ಆದರೆ ನಾನೇನೂ ತಪ್ಪಿಸಿಕೊಂಡಿರಲಿಲ್ಲ ಎಂದು ಹೇಳಿದ. ಆತ ಮಕ್ಕಳಿಗೆ ಧನ್ಯವಾದಗಳನ್ನು ಹೇಳುತ್ತಿದ್ದಾಗ ಆತನ ಕಣ್ಣುಗಳು ಮಿಂಚಿದವು. ಸನ್ಯಾಸಿಯು ಹತ್ತಿರದಲ್ಲಿಯೇ ಇದ್ದ ಗದ್ದೆಯಿಂದ ಎರಡು ಕಬ್ಬಿನ ಜಲ್ಲೆ ಕಿತ್ತು ಮಕ್ಕಳಿಬ್ಬರ ಕೈಗೂ ಒಂದೊಂದನ್ನು ಕೊಟ್ಟ. ಮಹೇಂದ್ರ ಮತ್ತು ವಳ್ಳಿ ಇಬ್ಬರೂ ಅವನಿಗೆ ವಂದಿಸಿ ಆಶೀರ್ವಾದ ಪಡೆದುಕೊಂಡು ಮನೆಯತ್ತ ಓಡಿದರು. ಆ ದಿನದ ವಿಶಿಷ್ಟ ಅನುಭವದಿಂದ ಅವರ ಹೃದಯ ತುಂಬಿ ಬಂದಿತ್ತು. ಶ್ವಾನ್ ಸಾಂಗ್ ತನ್ನ ಪ್ರಯಾಣದ ಬಗ್ಗೆ ವಿವರವಾದ ದಿನಚರಿಯನ್ನು ಬರೆದಿಟ್ಟಿದ್ದ. ಕಂಚಿಯಲ್ಲಿ ಬಹುತೇಕ ವಿಚಾರಗಳು ಪಾಳು ಬಿದ್ದುದನ್ನು ಶ್ವಾನ್ ಸಾಂಗ್ ಬರೆದಿಟ್ಟಿದ್ದ. ಪ್ರಾಚೀನ ಕಾಲದಿಂದಲೂ ಕಂಚಿ ಒಂದು ಪ್ರಮುಖ ವಾಣಿಜ್ಯ, ರಾಜಕೀಯ, ಶೈಕ್ಷಣಿಕ ಹಾಗೂ ಧಾರ್ಮಿಕ ಕೇಂದ್ರವಾಗಿತ್ತು.